ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ನನಗಾಗಿ ಬಂದೇ ನೀನಿಗೆ ಓ ರಕ್ಷಕ, ನನ್ನ ಸ್ನೇಹಿತ, ನನಗಾಗಿ ಬಂದೇ ನೀನಿಗೆ ಓ ರಕ್ಷಕ, ನನ್ನ ಸ್ನೇಹಿತ, ಪಾಪದ ಬಲೆಯಿಂದ ಬಿಡಿಸಿದೆ ನೀ, ಪಾಪದ ಬಲೆಯಿಂದ ಬಿಡಿಸಿದೆ ನೀ, ನನ್ನ ಬಾಳಿಗೆ ಬೆಳಕಾಗಿ ಬಂದಿರುವೆನಿ, ನನಗಾಗಿ ಬಂದೇನಿ ಈ ಭೂಮಿಗೆ, ರಕ್ಷಕ ನನ್ನ ಸ್ನೇಹಿತ. ಕಡಲಲ್ಲಿ ಸಾಗುವಾಗ ಕೈಹಿಡಿದು ನಡೆಸಿರುವೆನಿ, ಕತ್ತಲೆಯ ಕಡಲಲ್ಲಿ ಸಾಗುವಾಗ ಕೈಹಿಡಿದು ನನ್ನನ್ನು ನಡೆಸಿರುವೆನಿ, ನನಗಾಗಿ ಬಂದೇ ನೀನಿಗೆ ರಕ್ಷಕ ನನ್ನ ಸ್ನೇಹಿತ.
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಕೊನೆಯ ಕಾಲದಲ್ಲಿ ಸೈತಾನನ ವಂಚನೆಗಳು ಭಾಗ 1. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕೊನೆ ಕಾಲಗಳ ಘಟನೆಗಳು ಅನ್ನುವಂತಹ ಪುಸ್ತಕದ ವಿಷಯವಾಗಿ ಕೊನೆಯ ಕಾಲದಲ್ಲಿ ಸೈತಾನನ ವಂಚನೆಗಳು ಏನು ಅನ್ನುವಂತಹ ಶೀರ್ಷಿಕೆಯಡಿಯಲ್ಲಿ ನಾವು ಮುಂದುವರಿದು ನಾವು ನೋಡುವಂಥವರಾಗಿದ್ದೇವೆ. ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಒಂದು ಸಂಕಟದ ಕಾಲ ಬರ್ತಕ್ಕಂಥದ್ದಾಗಿದೆಯೋ, ಆ ಸಂಕಟದ ಕಾಲದ ಸಮಯದಲ್ಲಿಯೇ ಈ ಲೋಕದಲ್ಲಿ ಸೈತಾನ ಅನೇಕ ರೀತಿಯ ವಂಚನೆಗಳನ್ನು ತಂದು ದೇವ ಜನರನ್ನು, ಈ ಲೋಕದ ಅನೇಕ ಜನರನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುವಂಥವನಾಗಿದ್ದಾನೆ. ಸಭೆ ಕ್ರಿಸ್ತನಿಗೆ ಪರಿಶುದ್ಧವಾಗಿ ಸತ್ಯದಲ್ಲಿ ನೆಲೆಗೊಳ್ಳಬೇಕು ಅನ್ನುವಂತಹ ಒಂದು ವಿಚಾರವನ್ನು ಸತ್ಯವೇದದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಆದಿ ಸಭೆ ಯಾವ ರೀತಿಯಲ್ಲಿ ಪರಿಶುದ್ಧವಾಗಿತ್ತೋ ಅದೇ ರೀತಿಯಾಗಿ ಪರಿಶುದ್ಧವಾಗಿರಬೇಕೆನ್ನುವುದು ದೇವರ ಉದ್ದೇಶ. ಆದರೆ ಸೈತಾನ ಉಪದ್ರವದ ಮೂಲಕವಾಗಿಯೂ, ಸುಳ್ಳು ಬೋಧನೆಗಳ ಮೂಲಕವಾಗಿಯೂ ದೇವರ ಸತ್ಯ ಜನಗಳಿಗೆ ತಲುಪಬಾರದು ಎಂಬುದಾಗಿ ಅವನು ಅನೇಕ ಕುತಂತ್ರಗಳನ್ನು ಮಾಡಿ ಅನೇಕ ಜನಗಳನ್ನು ವಂಚಿಸಿ ತನ್ನ ಕಡೆಗೆ ಸೆಳೆದುಕೊಳ್ಳುವಂಥವನಾಗಿದ್ದಾನೆ. ಯಾವ ಯಾವ ರೀತಿಯಲ್ಲಿ ಆತನು ವಂಚಿಸಿ ತನ್ನ ಕಡೆಗೆ ಸೆಳೆದುಕೊಳ್ಳುವಂಥವನಾಗಿದ್ದಾನೆ, ನಾವು ಕೊನೆ ಕಾಲದಲ್ಲಿ ಯಾವ ರೀತಿಯಲ್ಲಿ ಸತ್ಯಕ್ಕೋಸ್ಕರ ನಿಲ್ಲಬೇಕು ಅನ್ನುವಂತಹ ವಿಚಾರವನ್ನು ನಾವು ಕಲಿಯಲು ಹೋಗುವಂಥವರಾಗಿದ್ದೇವೆ. ಇದನ್ನು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಮೊದಲು ನಾವು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ನೀನು ಸರ್ವ ಸೃಷ್ಟಿಕರ್ತನು ಸ್ವಾಮಿ, ಸಮಾಧಾನದ ಪ್ರಭುವು, ಆಲೋಚನಾ ಕರ್ತನಾಗಿದ್ದೀಯ ದೇವ. ಹೌದು ಸ್ವಾಮಿ, ನಾವು ಈ ಕೊನೆ ಕಾಲದಲ್ಲಿ ಜೀವಿಸತಕ್ಕಂಥವರಾಗಿದ್ದೇವೆ. ಸೈತಾನನು ಸಿಂಹೋಪಾದಿಯಲ್ಲಿ ಯಾರನ್ನ ನುಂಗಲಿ ಎಂಬುದಾಗಿ ಬರ್ತಕ್ಕಂಥವನಾಗಿದ್ದಾನೆ. ಆದರೆ ಸ್ವಾಮಿ, ಈ ಸೈತಾನನ ವಂಚನೆಗಳಿಂದ ತಪ್ಪಿಸಿಕೊಳ್ಳಲು ನಮ್ಮನ್ನು ಸತ್ಯ ಮಾರ್ಗದಲ್ಲಿ ನಡೆಸು ಸ್ವಾಮಿ. ವಿಶೇಷವಾಗಿ ಈ ಒಂದು ಸಂದೇಶವನ್ನು ಕೇಳುವಂತಹ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಅವರು ಯಾವುದಾದರೂ ಸೈತಾನನ ವಂಚನೆಗಳಿಗೆ ಒಳಗಾಗಿದ್ದಂಥ ಪಕ್ಷದಲ್ಲಿ ಸತ್ಯದ ಮೂಲಕವಾಗಿ ಅವರು ಹೊರಬರುವಾಗೆ ಸಹಾಯ ಮಾಡು. ಆ ರೀತಿಯ ಸತ್ಯವನ್ನು ನಿನ್ನ ಸತ್ಯ ವಾಕ್ಯದಿಂದ ಅರ್ಥ ಮಾಡಿಕೊಳ್ಳಲು ನೀನು ಪರಿಶುದ್ಧಾತ್ಮನ ಮುಖಾಂತರವಾಗಿ ಅವರ ಹೃದಯಗಳಲ್ಲಿ ಕಾರ್ಯ ಮಾಡು ಸ್ವಾಮಿ. ಅಪ್ಪ, ನಾವು ಕಲಿಯಲು ಹೋಗ್ತಕ್ಕಂತಹ ಈ ಒಂದು ಸತ್ಯ ಸ್ವಾಮಿ ಅನೇಕ ಜನರು ವಂಚನೆಯಲ್ಲಿ ಇರತಕ್ಕಂಥ ಜನಗಳಿಗೆ ಆಶೀರ್ವಾದದಾಯಕವಾಗಿದ್ದು ಅದರಿಂದ ಹೊರಬಂದು ನಿನ್ನ ಸತ್ಯದಲ್ಲಿ ನಿಲ್ಲುವಾಗೆ ನೀನೇ ಆಶೀರ್ವಹಿಸು, ಮುನ್ನಡೆಸೆಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವಂತಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರಿಯ ಕೇಳುಗರೆ, ಕೊನೆ ಕಾಲದಲ್ಲಿ ಸೈತಾನನ ವಂಚನೆಗಳು ಏನು ಎಂಬುದಾಗಿ ನಾವು ನೋಡಬೇಕಾದರೆ ಕ್ರಿಸ್ತನ ಧರ್ಮದ ವೇಷದಲ್ಲಿ ಸೈತಾನ ಬರ್ತಕ್ಕಂಥವನಾಗಿದ್ದಾನೆ. ಈ ಲೋಕದ ಚರಿತ್ರೆಯ ಮುಕ್ತಾಯ ಸಮೀಪಿಸುತ್ತಿದೆ ಮತ್ತು ಸೈತಾನನು ಹಿಂದೆಂದಿಗಿಂತಲೂ ಹೆಚ್ಚಾಗಿ ತನ್ನ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ಒಂದು ಕಡೆ ಈ ಲೋಕ ಅವನತಿಯತ್ತ ಹೋಗ್ತಾ ಇದೆ, ಆದರೆ ಸೈತಾನನು ಹಿಂದೆಂದಿಗಿಂತಲೂ ಹೆಚ್ಚಾಗಿ ತನ್ನ ಕಾರ್ಯವನ್ನು ಮಾಡ್ತಕ್ಕಂಥವನಾಗಿದ್ದಾನೆ. ಪರಲೋಕದಲ್ಲಿ ಸೈತಾನ ಯಾವ ರೀತಿಯಲ್ಲಿ ಮೂರರಲ್ಲಿ ಒಂದು ಭಾಗ ದೇವದೂತರನ್ನು ವಂಚಿಸಿ ತನ್ನ ಕಡೆಗೆ ಸೆಳೆದುಕೊಂಡು ದೇವರ ಜೊತೆಯಲ್ಲಿ ಯುದ್ಧ ಮಾಡಿದನು, ಅದನ್ನು ನಾವು ಪ್ರಕಟಣೆ ಪುಸ್ತಕ 12 ಓದುವಂಥವರಾಗಿದ್ದೇವೆ. ಯುದ್ಧ ಮಾಡಿ ಸೋತು ಹೋದ ನಂತರ ಆತನನ್ನು ಈ ಲೋಕಕ್ಕೆ ದೊಬ್ಬಲ್ಪಟ್ಟರು. ಈ ಲೋಕಕ್ಕೆ ದೊಬ್ಬಿದ ನಂತರ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದನು. ಆದರೆ ಸೈತಾನನು ಮತ್ತೆ ತನ್ನ ಕುಯುಕ್ತಿಯನ್ನು ಉಪಯೋಗಿಸಿಕೊಳ್ಳುವುದರ ಮೂಲಕವಾಗಿ ಅವರನ್ನು ಮೋಸಗೊಳಿಸಿದನು. ತಿನ್ನಬಾರದು ಎಂಬುದಾಗಿ ಹೇಳಿದಂತಹ ಆ ಹಣ್ಣನ್ನು ತಿನ್ನುವಂತೆ ಪ್ರೇರೇಪಿಸಿ ಅವರನ್ನು ಮೋಸಗೊಳಿಸಿ ತನ್ನ ಕಡೆಗೆ ಸೆಳೆದುಕೊಂಡನು. ಯಾವ ರೀತಿಯಲ್ಲಿ ಆದಾಮ ಹವ್ವಳನ್ನು ಸೈತಾನ ಮೋಸಗೊಳಿಸಿದನೋ ಅದೇ ರೀತಿಯಾದಂಥ ವಂಚನೆ ಇವತ್ತಿಗೂ ಸಹ ನಡೀತಕ್ಕಂಥದ್ದಾಗಿದೆ. ಕೊನೆ ಕಾಲದಲ್ಲಿ ಆ ವಂಚನೆ ಹೆಚ್ಚಾಗಿ ಬರ್ತಕ್ಕಂಥದ್ದಾಗಿದೆ. ಆ ವಂಚನೆ ಏನು ಎಂಬುದಾಗಿ ನಾವು ಮುಂದಿನ ದಿನಗಳಲ್ಲಿ ಮುಂದಿನ ಸಂಚಿಕೆಗಳಲ್ಲಿ ನಾವು ಕಲಿಯುವವರಾಗಿದ್ದೇವೆ. ಆನಂತರ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಂಥ ಸಂದರ್ಭದಲ್ಲಿ ಕ್ರಿಸ್ತನನ್ನು ಸಹ ಆತನು ಶೋಧಿಸಿದನು. ಆದರೆ ಆತನ ಬಲದಿಂದ ಕ್ರಿಸ್ತನು ಜಯವನ್ನು ಹೊಂದಿದನು. ಅನಂತರ ಈ ಸುವಾರ್ತೆ ಕಾಡ್ಗಿಚ್ಚಿನಂತೆ ಹಬ್ಬುತ್ತಿರುವಾಗ ಹಿಂಸೆಯನ್ನು ತಂದನು. ಆ ಹಿಂಸೆಯ ಮೂಲಕವಾಗಿ ಈ ಸುವಾರ್ತೆಯನ್ನು ತಡೆಯಬೇಕೆಂಬುದಾಗಿ ಸೈತಾನ ಪ್ರಯತ್ನಿಸಿದನು. ಆದರೆ ಹಿಂಸೆಯ ಮಧ್ಯದಲ್ಲೂ ಸಹ ಶಿಷ್ಯರುಗಳು ಎಲ್ಲ ಕಡೆ ಸುವಾರ್ತೆಯನ್ನು ಸಾರಿದರು. ಕಾಡ್ಗೀಚಿನಂತೆ ಹಬ್ಬಲು ಆರಂಭಿಸಿತು. ಆದರೆ ಸೈತಾನ ಯಾವ ಒಂದು ಸುವಾರ್ತೆಯನ್ನು ಈ ಒಂದು ಹಿಂಸೆಯ ಮೂಲಕ ತಡೆಯಲಾಗದೆ ಹೋದಂತಹ ಸಂದರ್ಭದಲ್ಲಿ ಆತನು ಸತ್ಯವೇದಕ್ಕೆ ವಿರುದ್ಧವಾದಂತಹ ತಪ್ಪಾದಂತಹ ಬೋಧನೆಗಳನ್ನು ಸಭೆಗೆ ತರಲು ಪ್ರಯತ್ನಿಸಿದನು. ಆ ನಿಮಿತ್ತವಾಗಿ ಜನಗಳನ್ನು ವಂಚಿಸಿ ತನ್ನ ಕಡೆಗೆ ಸೆಳೆದುಕೊಳ್ಳಲು ಆತನು ಅನೇಕ ಪ್ರಯತ್ನಗಳನ್ನು ಮಾಡಿದನು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇದಕ್ಕೋಸ್ಕರವೇ ದೇವರು ನಮ್ಮನ್ನು ಎಚ್ಚರಿಸುವಂತೆಯವನಾಗಿದ್ದಾನೆ. ಕೊನೆಯ ಕಾಲದಲ್ಲಿ ಸೈತಾನನು ಅನೇಕ ವಂಚನೆಗಳನ್ನು ಮಾಡಿ ದೇವ ಜನರನ್ನು ತಮ್ಮ ಕಡೆಗೆ ಸೆಳೆದುಕೊಳ್ಳಲು ಪ್ರಯತ್ನಿಸುವಂತೆಯವನಾಗಿದ್ದಾನೆ. ಆದ್ದರಿಂದ ದೇವರು ನಮ್ಮನ್ನ ಈ ಕೊನೆ ಕಾಲದಲ್ಲಿ ಎಚ್ಚರಿಸುವಂತೆಯವನಾಗಿದ್ದಾನೆ. ಅವನು ಕ್ರೈಸ್ತ ದೇಶಗಳ ನಿರ್ದೇಶಕನಂತೆ ನಟಿಸಲು ಪ್ರಯತ್ನಿಸುತ್ತಿದ್ದಾನೆ. ಅದ್ಭುತವಾದಂತಹ ಉಗ್ರತೆಯಿಂದ ಅವನು ಮೋಸದ ಪವಾಡವನ್ನ ಮಾಡುತ್ತಿದ್ದಾನೆ. ಸೈತಾನನು ಗರ್ಜಿಸುವ ಸಿಂಹದಂತೆ ಯಾರನ್ನ ನುಂಗಲಿ ಎಂಬುದಾಗಿ ತಿರುಗುವವನಾಗಿದ್ದಾನೆ. ಅದಕ್ಕೋಸ್ಕರವೇ ಪ್ರಿಯ ಕೇಳುಗರೆ, ಪೌಲನು ಈ ಎಫೆಸಿಯಾ ಅನ್ನುವಂತಹ ಒಂದು ಪಟ್ಟಣದಲ್ಲಿ ಸಭೆಯನ್ನ ಸ್ಥಾಪಿಸುವುದರ ಮೂಲಕವಾಗಿ ಹೆಚ್ಚು ಕಡಿಮೆ 3 ವರ್ಷಗಳ ಕಾಲ ಉತ್ತಮ ರೀತಿಯಲ್ಲಿ ಸೇವೆ ಮಾಡಿದನು. ಆ ಸೇವೆಯನ್ನು ಮಾಡಿ ಮುಗಿಸುವಂತಹ ಸಂದರ್ಭದಲ್ಲಿ ಆ ಪಟ್ಟಣವನ್ನು ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತಹ ಎಲ್ಲ ಹಿರಿಕರನ್ನು ಕರೆದು ಆತನು ಹೇಳುವಂತಹ ಒಂದು ಮಾತು ಅತ್ಯಂತ ಪ್ರಮುಖವಾದಂಥ ವಿಚಾರವಾಗಿದೆ. ಪ್ರತಿಯೊಬ್ಬ ಉಳಿದ ಸಭೆಯಲ್ಲಿರ್ತಕ್ಕಂಥ ಸದಸ್ಯರು ಸಹ ಇದನ್ನು ಅರ್ಥ ಮಾಡಿಕೊಳ್ಳಬೇಕಾದಂತಹ ಒಂದು ವಿಚಾರವನ್ನು ಪೌಲನು ಎಫೆಸಿಯ ಸಭೆಗೆ ನೀಡಿದನು. ಎಫೆಸಿಯ ಸಭೆ ಅದು ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡಬೇಕಾದ್ರೆ ಮೊದಲನೇ ಸಭೆ ಆಗಿದ್ದು ಅದು ಪರಿಶುದ್ಧವಾದಂಥ ಸಭೆಯಾಗಿತ್ತು. ಅಂತಹ ಒಂದು ಸಭೆಗೆ ಪೌಲನು ಹೇಳುವಂಥ ವಿಚಾರವೇನೆಂದರೆ ಅಪೊಸ್ತಲ ಕೃತ್ಯಗಳು 20:28-30 ಓದುವುದಾದರೆ, ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂಡಿನ ವಿಷಯದಲ್ಲಿಯೂ ಎಚ್ಚರವಾಗಿರಿ. ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವವೆಂದು ನಾನು ಬಲ್ಲೆನು. ಅವು ಹಿಂಡನ್ನು ಕಣಿಕರಿಸುವುದಿಲ್ಲ. ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಹೇಳಿಕೊಳ್ಳುವರು. ಪೌಲನು ಮೊದಲನೇ ಶತಮಾನದಲ್ಲೇ ಯಾವ ರೀತಿಯಲ್ಲಿ ಕುರಿ ವೇಷವನ್ನು ಹಾಕಿಕೊಂಡು ಬರುವಂಥವರಾಗಿದ್ದಾರೆ, ತೋಳಗಳಂತೆ ಬರ್ತಕ್ಕಂಥವರಾಗಿದ್ದಾರೆ. ಅವರು ಹಿಂದನ್ನು ಕರಿಕಣಿಸುವುದಿಲ್ಲ. ಅಂದರೆ ಸತ್ಯದಲ್ಲಿ ನೆಲೆಗೊಂಡಿರ್ತಕ್ಕಂತಹ ಆತನ ಜನರನ್ನು ಕಣಿಕರಿಸುವುದಿಲ್ಲ. ವಕ್ರವಾದಂಥ ಮಾತುಗಳನ್ನು ಹಾಡಿ ತಮ್ಮ ಕಡೆಗೆ ಸೆಳೆದುಕೊಳ್ಳುವಂಥವರಾಗಿದ್ದಾರೆ ಎಂಬುದಾಗಿ ಎಚ್ಚರಿಸಿದನು. ಆ ಮಾತು ಇವತ್ತಿನ ದಿನದಲ್ಲಿ ಎಷ್ಟು ಸತ್ಯವಾಗಿದೆ ಅಲ್ಲ ಪ್ರಿಯ ಕೇಳುಗರೆ. ಆದಿ ಸಭೆಯಲ್ಲಿ ಎಲ್ಲರೂ ಒಂದೇ ದಿನದಲ್ಲಿ ಆರಾಧನೆ ಮಾಡ್ತಕ್ಕಂಥವರಾಗಿದ್ದರು. ಒಂದೇ ಸತ್ಯ, ಒಬ್ಬನೇ ದೇವರು, ಒಂದೇ ನಂಬಿಕೆ, ಒಂದೇ ದೀಕ್ಷಾ ಸ್ನಾನ ಇತ್ತು. ಆದರೆ ನಾವು ನೋಡುವಂಥವರಾಗಿದ್ದೇವೆ ಇವತ್ತು ಅನೇಕ ವಿಧವಾದಂತಹ ಕ್ರೈಸ್ತ ಸಭೆಗಳು ಎದ್ದಿದೆ. ಬೇರೆ ಬೇರೆ ಹೆಸರಿನಲ್ಲಿ, ಬೇರೆ ಬೇರೆಯ ಸಿದ್ಧಾಂತಗಳಲ್ಲಿ, ಬೇರೆ ಬೇರೆ ನಂಬಿಕೆಗಳಲ್ಲಿ ಬೆಳೆದಿರುವುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇದಕ್ಕೆಲ್ಲ ಕಾರಣ ಸೈತಾನ ಜನಗಳನ್ನು ವಂಚಿಸಿ ದೇವರ ವಾಕ್ಯವನ್ನು ತಾರು ಮಾರು ಮಾಡಿ ವಕ್ರವಾದಂಥ ಮಾತುಗಳನ್ನು ಸಭೆಗಳಲ್ಲಿ ಹಾಡಿ ಅಲ್ಲಲ್ಲಿ ಗುಂಪುಗಳನ್ನು ಮಾಡಿ ಅನೇಕ ಸಂಸ್ಥೆಗಳನ್ನು ಎಬ್ಬಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದರೆ ಕ್ರಿಸ್ತನಿಗೆ ಎಂಬುದಾಗಿ ಈ ಲೋಕದಲ್ಲಿ ಹಾದಿಯಿಂದಲೂ ಸಹ ಒಂದು ಸಭೆ ಇದೆ. ಆ ಸಭೆ ಆತನ ಆಜ್ಞೆಗಳಿಗೆ ವಿಧೇಯರಾಗಿ ನಡೀತಕ್ಕಂಥದ್ದಾಗಿದೆ. ಆತನ ನೀತಿಯನ್ನು ಧರಿಸಿಕೊಂಡು ಜೀವಿಸುವಂತಹ ಸಭೆ ಆಗಿದೆ. ಆತನ ಸ್ವರಕ್ತದಿಂದ ಅದು ಸಂಪಾದಿಸಿಕೊಂಡಿರ್ತಕ್ಕಂತಹ ಸಭೆ ಆಗಿದೆ. ಆ ಸಭೆಯ ಮೇಲೆ ಸೈತಾನನಿಗೆ ಕೋಪ ಇದೆ ಎಂಬುದಾಗಿ ಪ್ರಕಟಣೆ ಪುಸ್ತಕ 12:17 ತಿಳಿಸ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ಅವನು ಅನೇಕ ಮೋಸ ಪವಾಡಗಳನ್ನು ಮಾಡುವವನಾಗಿದ್ದಾನೆ. ಅದಕ್ಕೋಸ್ಕರವೇ ಸೈತಾನನು ಗರ್ಜಿಸುವ ಸಿಂಹದಂತೆ ಯಾರನ್ನು ನುಂಗಲಿ ಎಂಬುದಾಗಿ ತಿರುಗುವಂತೆವನಾಗಿದ್ದಾನೆ. ಸಂಪೂರ್ಣ ಜಗತ್ತನ್ನೇ ತನ್ನ ಒಕ್ಕೂಟಕ್ಕೆ ಸೇರಿಸಿಕೊಳ್ಳಬೇಕೆಂದು ಅವನು ಬಯಸುವವನಾಗಿ ಕ್ರೈಸ್ತ ಧರ್ಮದ ವೇಷದ ಹಿಂದೆ ತನ್ನ ವಿರೂಪತೆಯನ್ನು ಮರೆಮಾಚಿದ ಸೈತಾನನು ಕ್ರೈಸ್ತರ ಗುಣ ಸ್ವಭಾವಗಳನ್ನು ಧರಿಸಿಕೊಂಡು ಸ್ವಂತ ತಾನೇ ಕ್ರಿಸ್ತನೆಂದು ಹೇಳಿಕೊಳ್ಳುವವನಾಗಿದ್ದಾನೆ. ಇದು ಕೊನೆಯ ಕಾಲದ ವಂಚನೆಯಾಗಿದೆ ಪ್ರಿಯ ಕೇಳುಗರೆ. ಸೈತಾನ ಯಾವ ರೀತಿಯಲ್ಲೆಲ್ಲ ಕಾರ್ಯಗಳನ್ನು ಮಾಡ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ನಾವು ನೋಡಬಹುದಾಗಿದೆ. ಅದಕ್ಕೋಸ್ಕರವೇ ನಾವು ನೋಡುವಂಥವರಾಗಿದ್ದೇವೆ. ಆತನೇ ಕ್ರಿಸ್ತನ ವೇಷವನ್ನು ಧರಿಸಿಕೊಳ್ತಕ್ಕಂಥವನಾಗಿದ್ದಾನೆ. ಆತನು ಯಾರ ರೀತಿಯ ವೇಷವನ್ನಾದರೂ ಧರಿಸಿಕೊಂಡು ಬಂದು ಯಾರನ್ನು ಬೇಕಾದರೂ ವಂಚಿಸಬಹುದಾಗಿದೆ ಪ್ರಿಯ ಕೇಳುಗರೆ. ಯಾಕೆಂದರೆ ನಾವು ನೋಡುವಂಥವರಾಗಿದ್ದೇವೆ. 2 ಕೊರಿಂಥ್ಯದವರಿಗೆ ಬರೆದ ಪತ್ರಿಕೆ 11:14-15 ವಚನಗಳನ್ನು ಓದುವುದಾದರೆ, ಇದೇನು ಆಶ್ಚರ್ಯವಲ್ಲ, ಸೈತಾನನು ತಾನೇ ಪ್ರಕಾಶವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸಿಕೊಳ್ಳುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ. ಅವರ ಅಂತ್ಯವ್ಯವಸ್ಥೆಯು ಅವರ ಕೃತ್ಯಗಳಿಗೆ ತಕ್ಕ ಹಾಗೆ ಇರುವುದು ಎಂಬುದಾಗಿ ಹೇಳುವಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಂಥವನಾಗಿದ್ದಾನೆ. ಕ್ರಿಸ್ತನ ವೇಷವನ್ನು ಹಾಕಿಕೊಂಡು ಕೊನೆಯ ಕಾಲದಲ್ಲಿ ನಾನೇ ಕ್ರಿಸ್ತನೆಂಬುದಾಗಿ ಈ ಲೋಕಕ್ಕೆ ಬರತಕ್ಕಂಥವನಾಗಿದ್ದಾನೆ. ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡುವಂಥವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಅವನು ಪರಲೋಕದಲ್ಲಿ 1/3 ದೇವದೂತರನ್ನು ವಂಚಿಸಿ ತನ್ನ ಕಡೆಗೆ ಸೆಳೆದುಕೊಂಡನು. ಆ ವಿಚಾರವಾಗಿ ದೇವರ ವಾಕ್ಯ ಏನು ಹೇಳ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ನೋಡಬೇಕಾದರೆ ಪ್ರಕಟಣೆ ಪುಸ್ತಕ 12:12 ವಚನ ತಿಳಿಸ್ತಕ್ಕಂಥದ್ದಾಗಿದೆ. ಪರಲೋಕವೇ ಅದರಲ್ಲಿರುವ ವಾಸ ಮಾಡುವವರೇ ಸಂತೋಷಗೊಳ್ಳಿರಿ, ಭೂಮಿಯೇ ಸಮುದ್ರವೇ ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ? ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಹಿಡಿದು ಬಂದಿದ್ದಾನೆ. ಆತನಿಗೆ ಗೊತ್ತಿದೆ, ಯೇಸು ಸ್ವಾಮಿ ಸಹ ಈ ಲೋಕದಲ್ಲಿ ಇರುವಾಗ ಈಗೋ ಬೇಗನೆ ಬರುತ್ತೇನೆ ಎಂಬುದಾಗಿ ಹೇಳಿದನು. ಸೈತಾನನಿಗೆ ಗೊತ್ತಿದೆ ಪ್ರಿಯ ಕೇಳುಗರೆ, ಸ್ವಲ್ಪ ಕಾಲ ಇದೆ ಎಂಬುದಾಗಿ. ಅದಕ್ಕೆ ಅವನು ರೌದ್ರ ಉಳ್ಳವನಾಗಿದ್ದಾನೆ. ಪೇತ್ರ ಹೇಳುವಂಥವನಾಗಿದ್ದಾನೆ, ಗರ್ಜಿಸುವ ಸಿಂಹೋಪಾದಿಯಲ್ಲಿ ಯಾರ ನುಂಗಲಿ ಎಂಬುದಾಗಿ ಬರುವಂಥವನಾಗಿದ್ದಾನೆ ಎಂಬುದಾಗಿ. ಕೊನೆಯ ಕಾಲದಲ್ಲಿ ಅನೇಕ ವೇಷಗಳನ್ನು ಧರಿಸಿಕೊಂಡು ವಂಚಿಸುವಂಥವನಾಗಿದ್ದಾನೆ. ಶತ್ರುವಾದ ಸೈತಾನನು ತನ್ನ ಉದ್ದೇಶಕ್ಕೆ ತಕ್ಕಂತೆ ತನ್ನ ಮಧ್ಯವರ್ತಿಗಳ ಮೂಲಕವಾಗಿ ಕ್ರೈಸ್ತ ಧರ್ಮದ ಮೋಸದ ಹೆಸರಿನಲ್ಲಿ ಅದ್ಭುತವಾದಂಥ ಶಕ್ತಿಯನ್ನು ತೋರಿಸುವವನಾಗಿದ್ದಾನೆ. ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವವನಾಗಿದ್ದಾನೆ. ದೇವಗಳು ಸತ್ಯವೇದದಲ್ಲಿ ನಂಬಿಕೆ ಇಟ್ಟಂತೆ ನಟಿಸಿ ಸಭೆಗೆ ಗೌರವ ಸೂಚಿಸುವುದರಿಂದ ಅವುಗಳ ಕಾರ್ಯಗಳು ದೈವಿಕ ಶಕ್ತಿ ಎಂದು ಜನರು ಒಪ್ಪಿಕೊಳ್ಳುವರು. ಎಂಥ ರೀತಿಯಲ್ಲಿ ಸೈತಾನ ಕೊನೆಯ ಕಾಲದಲ್ಲಿ ವಂಚಿಸುವಂತೆವನಾಗಿದ್ದಾನೆ. ಅದಕ್ಕೋಸ್ಕರ ಯೇಸು ಸ್ವಾಮಿ ಸಹ ಈ ಲೋಕದಲ್ಲಿ ಇರಬೇಕಾದಂಥ ಸಂದರ್ಭದಲ್ಲಿ ಆ ಒಂದು ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಕುಳಿತುಕೊಂಡಾಗ ಮತ್ತಾಯನು ಬರೆದ ಸುವಾರ್ತೆ 24 ಶಿಷ್ಯರುಗಳು ಬಂದು ಈ ಲೋಕದ ಅಂತ್ಯಕ್ಕೆ ಸೂಚಕ ಕಾರ್ಯಗಳನ್ನು ಏನು ಹೇಳು ಎಂಬುದಾಗಿ ಕೇಳುವಂತೆಯವರಾಗಿದ್ದಾರೆ. ಆಗ ಯೇಸು ಸ್ವಾಮಿ ಈ ಲೋಕದ ಅಂತ್ಯಕ್ಕೆ ಭೂಕಂಪ, ಬರಗಾಲ, ಘೋರವ್ಯಾಧಿ, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯಗಳು ಇದನ್ನೆಲ್ಲ ಹೇಳಿದರು ಪ್ರಿಯ ಕೇಳುಗರೆ. ಅದನ್ನೆಲ್ಲವನ್ನು ಸಹ ಒಂದೇ ಒಂದು ಸಾರಿ ಮಾತ್ರ ಯೇಸು ಸ್ವಾಮಿ ತಿಳಿಸಿದನು ಸೂಚನೆಗಳಾಗಿ. ಆದರೆ ಈ ವಂಚನೆ, ಈ ಮೋಸದ ವಿಚಾರವಾಗಿ ಮತ್ತಾಯನು ಬರೆದ ಸುವಾರ್ತೆ 24 ಹೆಚ್ಚು ಕಡಿಮೆ 3 ಯೇಸು ಸ್ವಾಮಿ ಪುನರಾವರ್ತನೆ ತಿಳಿಸುವಂಥದ್ದನ್ನು ನಾವು ನೋಡುವಂತೇವರಾಗಿದ್ದೇವೆ. ಮತ್ತಾಯನು ಬರೆದ ಸುವಾರ್ತೆ 24:4-5 ವಚನಗಳನ್ನು ಓದಬೇಕಾದರೆ ಯೇಸು ಸ್ವಾಮಿ ಅವರಿಗೆ ಉತ್ತರವಾಗಿ ಹೇಳಿದ್ದೇನೆಂದರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಲು ನೋಡಿಕೊಳ್ಳಿರಿ. ಮೊದಲನೇದಾಗಿ ಯೇಸು ಸ್ವಾಮಿ ಹೇಳಿದ್ದು ಏನೆಂದರೆ, ಯಾರೂ ಸಹ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಯಾಕೆಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು, ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವಂಥವರಾಗಿದ್ದಾರೆ. ಪ್ರಿಯ ಕೇಳುಗರೆ, ಇವತ್ತಿನ ಕೊನೆಯ ಕಾಲದಲ್ಲಿ ಸೈತಾನ ಬೇರೆ ಯಾವ ಅನ್ಯ ಧರ್ಮದವರನ್ನು ಉಪಯೋಗಿಸಿಕೊಂಡು ಬಂದು ಯಾರನ್ನು ಮೋಸಗೊಳಿಸುವುದಿಲ್ಲ. ಆತನು ಕ್ರೈಸ್ತ ಧರ್ಮದಲ್ಲೇ ಇದ್ದುಕೊಂಡು ಕ್ರಿಸ್ತನ ಹೆಸರನ್ನೇ ಹೇಳಿಕೊಂಡು ಅನೇಕರನ್ನು ಇವತ್ತು ಮೋಸಗೊಳಿಸುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ದಾವಿದ ಮತ್ತು ಗೋಲಿಯಾತನ ಒಂದು ಸಂಘರ್ಷವನ್ನು ಸತ್ಯವೇದದಲ್ಲಿ ನಾವು ಓದುವಂಥವರಾಗಿದ್ದೇವೆ. ದಾವಿದ ಕ್ರಿಸ್ತನ ಹೆಸರನ್ನು ಹೇಳಿಕೊಂಡು ಆತನು ಯುದ್ಧಕ್ಕೆ ಹೋದನು. ಅದೇ ರೀತಿಯಾಗಿ ಗೋಲಿಯಾತನು ಆತನ ಒಂದು ದೇವರನ್ನು ಹೇಳಿಕೊಂಡು ಯುದ್ಧಕ್ಕೆ ಬರತಕ್ಕಂಥವನಾಗಿದ್ದಾನೆ. ಇದರಲ್ಲಿ ಒಬ್ಬರಿಗೊಬ್ಬರಿಗೂ ವ್ಯತ್ಯಾಸ ಇದೆ. ಒಬ್ಬನು ನಿಜ ದೇವರನ್ನು, ಇನ್ನೊಬ್ಬನು ಹಣ್ಣೆ ದೇವರನ್ನ ಹೇಳಿಕೊಂಡು ಬರ್ತಕ್ಕಂಥವನಾಗಿದ್ದಾನೆ. ಆದರೆ ಇವತ್ತಿನ ದಿನದಲ್ಲಿ ನಮ್ಮನ್ನ ಮೋಸ ಮಾಡಲು ಬರ್ತಕ್ಕಂಥ ವ್ಯಕ್ತಿಯು ಸಹ ಸತ್ಯವೇದವನ್ನು ಹಿಡಿದುಕೊಂಡು ನಾನು ಕ್ರೈಸ್ತನು ಎಂಬುದಾಗಿ ಹೇಳಿಕೊಂಡು ಕ್ರಿಸ್ತನ ಹೆಸರಿನಲ್ಲೇ ಬರ್ತಕ್ಕಂಥವನಾಗಿದ್ದಾನೆ. ನಮ್ಮನ್ನು ಸಹ ಸತ್ಯವೇದ ಇರ್ತಕ್ಕಂಥದ್ದಾಗಿದೆ, ನಾವು ಸಹ ಕ್ರೈಸ್ತರಾಗಿರ್ತಕ್ಕಂಥವರಾಗಿದ್ದೇವೆ. ನಮ್ಮನ್ನು ಮೋಸಗೊಳಿಸಲು ಬರ್ತಕ್ಕಂಥವನು ಸಹ ಅದೇ ರೀತಿಯಾಗಿದ್ದಾನೆ. ಅದಕ್ಕೋಸ್ಕರವೇ ದೇವರು ಈ ಮೋಸದ ಬಗ್ಗೆ ಎಚ್ಚರಿಕೆಯನ್ನು ಕೊಡುವಂಥವರಾಗಿದ್ದಾರೆ. ಈ ಮೋಸಕ್ಕೆ ಒಂದು ದೊಡ್ಡ ಬಲ ಇದೆ ಪ್ರಿಯ ಕೇಳುಗರೆ. ಅದು ಎಂತಹ ಬಲ ಎಂಬುದಾಗಿ ನಾವು ನೋಡಬೇಕಾದ್ರೆ, ದೇವರ ಪ್ರಸನ್ನತೆಯಲ್ಲಿ ಹಗಲು ರಾತ್ರಿ ಶುದ್ಧನು ಪರಿಶುದ್ಧನೆಂಬುದಾಗಿ ಆರಾಧಿಸುವಂತಹ ಪರಲೋಕದಲ್ಲಿಯೇ ಸೈತಾನ ಮೂರರಲ್ಲಿ ಒಂದು ಭಾಗ ದೇವದೂತರನ್ನ ತನ್ನ ಕಡೆಗೆ ಸೆಳೆದುಕೊಂಡನು ಅಂದರೆ ಆ ವಂಚನೆಗೆ ಎಷ್ಟೊಂದು ಶಕ್ತಿ ಇರಬಾರದು ಪ್ರಿಯ ಕೇಳುಗರೆ. ಪ್ರತಿ ನಿತ್ಯವೂ ಸಹ ತಂಗಾಳಿಯ ಸಮಯದಲ್ಲಿ ದೇವರು ಆದಾಮ ಹವಳನ್ನ ಸಂಧಿಸಿ ಮಾತನಾಡುತ್ತಿದ್ದರು. ದೇವದೂತರ ಪ್ರಸನ್ನತೆ ಅವರ ಮಧ್ಯದಲ್ಲಿತ್ತು. ಅಂತಹ ಪ್ರಸನ್ನತೆ ಇರತಕ್ಕಂತಹ ಸಮಯದಲ್ಲಿಯೇ ಸೈತಾನ ಆದಾಮ ಮತ್ತು ಹಾವಳನ್ನ ವಂಚಿಸಿ ತನ್ನ ಕಡೆಗೆ ಸೆಳೆದುಕೊಂಡನು ಅಂದರೆ ಆ ವಂಚನೆಗೆ ಎಷ್ಟೊಂದು ಶಕ್ತಿ ಇಲ್ಲ ಪ್ರಿಯ ಕೇಳುಗರೆ. ಯೋಚಿಸಬೇಕು ನಾವು. ಕೊನೆಯ ಕಾಲದಲ್ಲೂ ಸಹ ಸೈತಾನ ಆ ಒಂದು ಸಾವಿರ ವರ್ಷದ ಆಡಳಿತ ಮುಗಿದ ನಂತರವೂ ಸಹ ಇದು ನಮ್ಮ ಪಟ್ಟಣ ಎಂಬುದಾಗಿ ಹೇಳಿ ಈಗಾಗಲೇ ಅವರು ನಾಶವಾಗಲು ಸಿದ್ಧವಾಗಿರ್ತಕ್ಕಂಥ ಜನಗಳನ್ನ ಮತ್ತೆ ಮರುಳುಗೊಳಿಸ್ತಕ್ಕಂಥವನಾಗಿದ್ದಾನೆ. ಮರುಳುಗೊಳಿಸಿ ಆ ಪಟ್ಟಣದ ಮೇಲೆ ಯುದ್ಧ ಮಾಡಲು ಹೋಗ್ತಕ್ಕಂಥವನಾಗಿದ್ದಾನೆ. ಪರಲೋಕದಿಂದ ಬೆಂಕಿ ಬಂದು ಅವರನ್ನು ನಾಶ ಮಾಡ್ತಕ್ಕಂಥದ್ದಾಗಿದೆ. ಈ ರೀತಿಯಾಗಿ ಆತನು ಕೊನೆಯ ಕಾಲದಲ್ಲಿ ವಂಚಿಸುವಂಥವನಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲದೆ ಯಾವ ರೀತಿಯಲ್ಲಿ ಯಾರು ವಂಚಿಸ್ತಾರೆ ಎಂಬುದಾಗಿಯೂ ಸಹ ಯೇಸು ಸ್ವಾಮಿ ಮತ್ತಾಯನ ಬರೆದ ಪುಸ್ತಕ 24ನೇ ಅಧ್ಯಾಯದಲ್ಲಿ ಮತ್ತೆ ಅವರು ಹೇಳುವಂತಹ ವಿಚಾರವನ್ನು ನಾವು ಗಮನಿಸಬೇಕಾಗಿದೆ ಪ್ರಿಯ ಕೇಳುಗರೆ. ಅದರಲ್ಲಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. 24ನೇ ವಚನವನ್ನು ನಾವು ಗಮನಿಸುವುದಾದರೆ, ಸುಳ್ಳು ಕ್ರಿಸ್ತರು ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಸೂಚಕ ಕಾರ್ಯಗಳನ್ನು ಅಂದರೆ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ಮೋಸಗೊಳಿಸುವಂಥವರಾಗಿದ್ದಾರೆ. ಕೊನೆಯ ಕಾಲದಲ್ಲಿ ಯಾವ ರೀತಿಯಲ್ಲಿ ಸೈತಾನ ವಂಚಿಸುವಂಥವನಾಗಿದ್ದಾನೆ ಅಂದರೆ ಅನೇಕ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಯಾರು ಮಾಡ್ತಕ್ಕಂಥವರಾಗಿದ್ದಾರೆ? ಸುಳ್ಳು ಕ್ರಿಸ್ತರು ಸುಳ್ಳು ಪ್ರವಾದಿಗಳು ಮಾಡುವಂಥವರಾಗಿದ್ದಾರೆ. ಯಾರು ಸುಳ್ಳು ಕ್ರಿಸ್ತನು ಸುಳ್ಳು ಪ್ರವಾದಿಗಳು ಯಾರು ಎಂಬುದಾಗಿ ನಾವು ನೋಡಬೇಕಾದ್ರೆ, ಸತ್ಯವೇದದಲ್ಲಿ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯದಲ್ಲಿ ಮೊದಲನೇ ಮೃಗ ಅದು ಪೋಪ್ ಮಾರ್ಗದ ಮೃಗವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಇದು ಕ್ರಿಸ್ತ ವಿರೋಧಿಯನ್ನು ಸೂಚಿಸುವಂಥದ್ದಾಗಿದೆ. ಇದನ್ನು ನಾವು ಸತ್ಯವೇದದ ಆಧಾರದೊಂದಿಗೆ ಹೋಲಿಸಿ ನೋಡಬೇಕಾದರೆ ಸುಳ್ಳು ಕ್ರಿಸ್ತನು ಸುಳ್ಳು ಪ್ರವಾದಿ ಎಂಬುದಾಗಿ ನಾವು ಅರಿತುಕೊಳ್ಳಬಹುದಾಗಿದೆ. ಅದೇ ರೀತಿಯಾಗಿ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 11-18 ತನಕ ಓದುವುದಾದರೆ ಅದರಲ್ಲಿ ಎರಡನೇ ಮೃಗದ ವಿಚಾರವಾಗಿ ಮಾತನಾಡ್ತಕ್ಕಂಥದ್ದಾಗಿದೆ. ಆ ಮೃಗ ಬಿದ್ದು ಹೋಗಿರ್ತಕ್ಕಂತಹ ಪ್ರೊಟೆಸ್ಟೆಂಟ್ ಸಭೆಯನ್ನು ಸೂಚಿಸುವಂಥದ್ದಾಗಿದೆ. ಅಂದರೆ ಸುಳ್ಳು ಪ್ರವಾದಿಗಳನ್ನು ಸೂಚಿಸುವಂಥದ್ದಾಗಿದೆ. ಸುಳ್ಳು ಪ್ರವಾದಿಗಳು ಯಾರೆಲ್ಲ ದೇವರ ಆಜ್ಞೆಗಳನ್ನು ತಿರಸ್ಕರಿಸಿ ನಡೆಯತಕ್ಕಂಥವರಾಗಿದ್ದಾರೋ, ದೇವರ ಆಜ್ಞೆಗಳಿಗೆ ವಿಧೇಯರಾಗದೆ ನಡೀತಕ್ಕಂಥವರಾಗಿದ್ದಾರೋ, ಅವರೆಲ್ಲರೂ ಸಹ ಈ ಒಂದು ಸುಳ್ಳು ಪ್ರವಾದಿಗಳ ಗುಂಪಿಗೆ ಬರುವಂಥವರಾಗಿದ್ದಾರೆ ಪ್ರಿಯರೇ. ಅದಕ್ಕೋಸ್ಕರವೇ ಪ್ರಕಟಣೆ ಪುಸ್ತಕ 19:20 ವಚನ ಹೇಳ್ತಕ್ಕಂಥದ್ದಾಗಿದೆ. ಆಗ ಮೃಗವು ಸೆರೆ ಸಿಕ್ಕಿತು. ಇದಲ್ಲದೆ ಮೃಗದ ಮುಂದೆ ಮಾತ್ಕಾರ್ಯಗಳನ್ನು ಮಾಡಿ ಮೃಗದ ಗುರುತು ಹಾಕಿಸಿಕೊಂಡವರನ್ನು ಅವರ ವಿಗ್ರಹಕ್ಕೆ ನಮಸ್ಕರಿಸಿದವರನ್ನ ಮರುಳುಗೊಳಿಸಿದ ಆ ಸುಳ್ಳು ಪ್ರವಾದಿಯು ಅದರ ಜೊತೆಯಲ್ಲಿ ಸೆರೆ ಸಿಕ್ಕಿದನು. ಯಾರೆಲ್ಲ ಎಂಬುದಾಗಿ ನಾವು ನೋಡಬೇಕಾದ್ರೆ ಆ ಮೃಗ ಮೊದಲನೇ ಮೃಗ ಅಂದರೆ ಆ ಒಂದು ಮೃಗದ ವಿಗ್ರಹ ಅದಕ್ಕೆ ಯಾರೆಲ್ಲ ಅಡ್ಡ ಬೀಳೋದಿಲ್ಲವೋ ಎಂಬುದಾಗಿ ಮಾಡ್ತಕ್ಕಂಥದ್ದಾಗಿದೆಯೋ ಆ ಒಂದು ಮೃಗ ಅದು ಸುಳ್ಳು ಕ್ರಿಸ್ತನನ್ನು ಸೂಚಿಸ್ತಕ್ಕಂಥದ್ದಾಗಿದೆ, ಕ್ರಿಸ್ತ ವಿರೋಧಿಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಎರಡನೇದಾಗಿ ಸುಳ್ಳು ಪ್ರವಾದಿ ಎಲ್ಲರೂ ಸಹ ಆ ಮೃಗಕ್ಕೆ ಅಡ್ಡ ಬೀಳಬೇಕೆಂಬುದಾಗಿ ಮಾಡುವಂಥದ್ದಾಗಿದೆಯಲ್ಲ ಆ ಒಂದು ಪ್ರೊಟೆಸ್ಟೆಂಟ್ ಅಮೇರಿಕ ದೇಶ ಅದನ್ನು ಹಿಂಬಾಲಿಸುವಂತಹ ಬಿದ್ದು ಹೋಗಿರ್ತಕ್ಕಂತಹ ಪ್ರೊಟೆಸ್ಟೆಂಟ್ ಸಭೆಗಳನ್ನು ಸೂಚಿಸುವಂಥದ್ದಾಗಿದೆ. ಈ ಎರಡನ್ನು ಸಹ ಕೊನೆಯಲ್ಲಿ ದೇವರು ಏನು ಮಾಡ್ತಕ್ಕಂಥವರಾಗಿದ್ದಾರೆ ಅಂದರೆ ಇವರಿಬ್ಬರು ಜೀವಸಹಿತವಾಗಿ ಗಂಧಕದಿಂದ ಹುರಿಯುವ ಬೆಂಕಿಯ ಕೆರೆಗೆ ಹಾಕಲ್ಪಡುವರು. ಯೇಸು ಸ್ವಾಮಿ ಮತ್ತಾಯನ ಬರೆದ ಪುಸ್ತಕ 24ನೇ ಅಧ್ಯಾಯ 24ನೇ ವಚನದಲ್ಲಿ ಹೇಳಿದಂತೆ ಸುಳ್ಳು ಕ್ರಿಸ್ತರು ಮತ್ತೆ ಸುಳ್ಳು ಪ್ರವಾದಿಗಳು ಎದ್ದು ಅನೇಕರನ್ನ ಮೋಸಗೊಳಿಸ್ತಾರೆ. ಸಾಧ್ಯವಾದರೆ ಆಯ್ದುಕೊಂಡವರನ್ನು ಸಹ ಮೋಸಗೊಳಿಸ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದಂಥ ಕಾರ್ಯ ಕೊನೆಯ ಕಾಲದಲ್ಲಿ ಅಕ್ಷರಸವಾಗಿ ನೆರವೇರುವಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ನಾವು ಜೀವಿಸುವಂತಹ ಈ ಕೊನೆಯ ಕಾಲದಲ್ಲಿ ಸೈತಾನನು ಸಿಂಹೋಪಾದಿಯಲ್ಲಿ ಯಾರನ್ನ ನುಂಗಲಿ ಎಂಬುದಾಗಿ ಬರುವಂತೆವನಾಗಿದ್ದಾನೆ. ನಾವು ಯಾವ ರೀತಿಯಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ? ಈ ಲೋಕದ ಚರಿತ್ರೆಯ ಮುಕ್ತಾಯ ಸಮೀಪದಲ್ಲಿದೆ. ಸೈತಾನು ಯಾವ ರೀತಿಯಲ್ಲಿ ಮಾಡ್ತಕ್ಕಂಥವನಾಗಿದ್ದಾನೆ ಅಂದರೆ ಹಿಂದೆಂದಿಗೂ ಸಹ ಅಂತಹ ಒಂದು ಮಹತ್ಕಾರ್ಯಗಳನ್ನು ಮಾಡಿಲ್ಲ ಅವನು. ಆ ರೀತಿಯಾಗಿ ಹೆಚ್ಚಾದಂತಹ ಮಹತ್ಕಾರ್ಯಗಳನ್ನು ಮಾಡುವಂಥವನಾಗಿದ್ದಾನೆ. ಅದರಲ್ಲೂ ವಿಶೇಷವಾಗಿ ಕ್ರೈಸ್ತ ದೇಶಗಳ ನಿರ್ದೇಶಕನಂತೆ ನಟಿಸುವಂಥವನಾಗಿದ್ದಾನೆ. ಆ ಕ್ರೈಸ್ತ ದೇಶಗಳ ಹಿಂದೆ ಇದ್ದು ಈತನು ಕಾರ್ಯಗಳನ್ನು ಮಾಡುವಂಥವನಾಗಿದ್ದಾನೆ. ಆ ರಾಜಕೀಯ ನಾಯಕರುಗಳನ್ನು, ಧಾರ್ಮಿಕ ನಾಯಕರುಗಳನ್ನು ತನ್ನ ಕೈಯಲ್ಲಿ ಇಟ್ಟುಕೊಂಡಿದ್ದಾನೆ. ತನ್ನ ಕೈಯಲ್ಲಿ ಇಟ್ಟುಕೊಳ್ಳುವುದರ ಮೂಲಕವಾಗಿ ತಾನು ಅವರನ್ನು ನಿಯಂತ್ರಿಸುವಂಥವನಾಗಿದ್ದಾನೆ. ಯಾಕೆಂದರೆ ಅವರು ದೇವರ ಆಜ್ಞೆಗಳನ್ನು ತಿರಸ್ಕರಿಸಿ, ದೇವರ ವಾಕ್ಯಗಳನ್ನು ತಿರಸ್ಕರಿಸಿ ಮನುಷ್ಯನ ಆಜ್ಞೆಗಳನ್ನು ಕೈಗೊಂಡು ಮನುಷ್ಯನ ಯೋಜನೆಗಳಿಗೆ ಒಳಪಟ್ಟಿರುವ ಕಾರಣದಿಂದ ಸೈತಾನ ಅವರನ್ನು ನಡೆಸುವಂಥವನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ನಾವು ಯಾವ ರೀತಿಯಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ? ಕೊನೆಯ ಕಾಲದಲ್ಲಿ ಸೈತಾನನ ವಂಚನೆಗಳು ಇನ್ಯಾವ ಯಾವ ರೀತಿಯಲ್ಲಿ ಬರ್ತಕ್ಕಂಥದ್ದಾಗಿದೆ? ಒಂದು ಅವನೇ ವೇಷ ಧರಿಸಿಕೊಂಡು ಅನೇಕ ಕಾರ್ಯಗಳನ್ನು ಮಾಡ್ತಕ್ಕಂಥವನಾಗಿದ್ದಾನೆ. ಇನ್ನು ಸಭೆಯ ಒಳಗಡೆ ಹೇಗೆ ಬರ್ತಕ್ಕಂಥದ್ದಾಗಿದೆ? ಸುಳ್ಳಾಡುವ ಆತ್ಮಗಳು ಸತ್ಯವೇದವನ್ನು ಯಾವ ರೀತಿಯಲ್ಲಿ ನಿರಾಕರಿಸ್ತಕ್ಕಂಥದ್ದಾಗಿದೆ ಅನ್ನುವಂತಹ ವಿಚಾರಗಳನ್ನು ನಾವು ಮುಂದುವರೆದು ನೋಡೋಣ. ಈಗ ಇವತ್ತು ನಾವು ಇವುಗಳನ್ನು ಮುಗಿಸಿ ನಾಳಿನ ದಿನದಲ್ಲಿ ಇದರ ಮುಂದುವರೆದ ಭಾಗವನ್ನು ನೋಡೋಣ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಹೌದು ಸ್ವಾಮಿ, ನೀನು ಒಳ್ಳೆಯವನು, ನಮ್ಮನ್ನು ಎಚ್ಚರಿಸುವಂತಹ ದೇವರಾಗಿದ್ದೀಯ. ಕೊನೆಯ ಕಾಲದಲ್ಲಿ ಸೈತಾನನು ಅನೇಕ ವಂಚನೆಗಳನ್ನು ತರತಕ್ಕಂಥವನಾಗಿದ್ದಾನೆ. ಅದನ್ನು ನೀನು ಈಗಾಗಲೇ ನಿನ್ನ ಸತ್ಯವೇದದ ಮೂಲಕವಾಗಿ ನಮಗೆ ಎಚ್ಚರಿಸಿದೆ ಸ್ವಾಮಿ. ಆದರೆ ಮುಂದಿನ ದಿನಗಳಲ್ಲಿ ಯಾವ ಯಾವ ರೀತಿಯ ವಂಚನೆಗಳು ಬರ್ತಕ್ಕಂಥದ್ದಾಗಿದೆ ಅನ್ನುವುದನ್ನು ಅರಿತುಕೊಳ್ಳುವಾಗ ನೀನು ನಮ್ಮನ್ನು ನಡೆಸು ಸ್ವಾಮಿ. ಅಪ್ಪ, ಒಂದು ವೇಳೆ ಈ ವಂಚನೆಗಳು ನಮ್ಮಲ್ಲಿದ್ದಂಥ ಪಕ್ಷದಲ್ಲಿ ಎಚ್ಚೆತ್ತುಕೊಂಡು ನಿನ್ನ ಸತ್ಯ ವಾಕ್ಯದ ಕಡೆಗೆ ತಿರುಗಿ ನಿನ್ನ ಪರಲೋಕ ರಾಜ್ಯಕ್ಕೋಸ್ಕರ ಜೀವಿಸುವಾಗೆ ಸಹಾಯ ಮಾಡು. ಕೇಳುಗರ ಹೃದಯದಲ್ಲಿ ನೀನು ಮಾತ್ರ ಅನು ಸ್ವಾಮಿ. ಅವರನ್ನು ವಂಚನೆಗಳಿಂದ ತಪ್ಪಿಸಿ ನಿನ್ನ ಸತ್ಯ ವಾಕ್ಯದಲ್ಲಿ ಸ್ಥಿರವಾಗಿ ನಿಂತು ಪರಲೋಕ ರಾಜ್ಯಕ್ಕೋಸ್ಕರ ನಿಲ್ಲುವಾಗೆ ನಿನ್ನ ಆಶೀರ್ವಿಸಿ ನಡೆಸು ಸ್ವಾಮಿ. ಎಲ್ಲಾ ಘನ ಮಾನ ಸ್ತುತಿ ಸ್ತೋತ್ರ ನಿನಗೆ ಸಲ್ಲಲಿ. ಕೇಳುಗರನ್ನ ಆಶೀರ್ವಿಸಿ ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಸನ್ನಲ್ಲಿ ಪ್ರಾರ್ಥಿಸಿ ಬೇಡುವಂತಿದ್ದೇವೆ ನಮ್ಮ ತಂದೆ. ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಬಿಡಿಸಿದೆನು ತನ್ನ ಬಾಳಿಗೆ ಬೆಳಕಾಗಿ ಬಂದಿರುವೆನಿ ನನಗಾಗಿ ಬಂದೆ ನೀನೆ ಓ ರಕ್ಷಕ ನನ್ನ ಸ್ನೇಹಿತ ಓ ರಕ್ಷಕ ನನ್ನ ಸ್ನೇಹಿತ.